ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಮಾನಸಾಂತರ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಒಬ್ಬ ವ್ಯಕ್ತಿ ತಾನು ಪಾಪಿ ಎಂಬುದಾಗಿ ಅರ್ಥ ಮಾಡಿಕೊಂಡು ತನ್ನ ಪಾಪಗಳನ್ನು ಅರಿಕೆ ಇಟ್ಟರೆ ಆತನು ಹೊಸ ಸೃಷ್ಟಿ ಆಗ್ತಕ್ಕಂಥವನಾಗಿದ್ದಾನೆ, ಮಾನಸಾಂತರ ಪಡ್ತಕ್ಕಂಥವನಾಗಿದ್ದಾನೆ. ತಾನು ಪಶ್ಚಾತ್ತಾಪಪಟ್ಟು ತಾನು ಹೊಸದಾಗಿ ಹುಟ್ಟುವಂತಹ ಅನುಭವವನ್ನು ಹೊಂದಿಕೊಳ್ತಕ್ಕಂಥವನಾಗಿದ್ದಾನೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಕನ್ವರ್ಷನ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಅಂದರೆ ನಾನು ಕ್ರಿಸ್ತನ ಬಳಿಯಲ್ಲಿ ಹೊಸದಾಗಿ ಹುಟ್ಟತಕ್ಕಂಥದ್ದು, ನನ್ನ ಮನಸ್ಸು, ನನ್ನ ಚಿಂತನೆ, ನನ್ನ ಆಲೋಚನೆಗಳು ಬದಲಾಗ್ತಕ್ಕಂಥದ್ದು. ಹಿಂದೆ ನಾನು ಹೇಗೆ ಜೀವಿಸ್ತಾ ಇದ್ದೆ ಅದನ್ನು ಬಿಟ್ಟು ಹೊಸದಾಗಿ ನಾವು ಜೀವಿಸ್ತಕ್ಕಂಥದ್ದು ಹೇಗೆ ಅನ್ನುವಂತಹ ಒಂದು ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಯುಳ್ಳ ತಂದೆಯಾದಂತಹ ದೇವರೇ, ನಿನ್ನ ಕರುಣೆ ನಿನ್ನ ಕೃಪೆಯಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ನಾವು ಹೊಸದಾಗಿ ಹುಟ್ಟತಕ್ಕಂತಹ ಈ ಒಂದು ಅನುಭವ, ನಮ್ಮ ಚಿಂತನೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತಹ ದೇವರು ನೀನು ಸ್ವಾಮಿ. ಹೌದು ಸ್ವಾಮಿ, ಈ ಸಮಯದಲ್ಲಿ ನೀನು ನಮ್ಮನ್ನು ಹೊಸದಾಗಿ ಮಾನಸಾಂತರಪಟ್ಟು ಮನ ತಿರುಗಿ ಜೀವಿಸ್ತಕ್ಕಂಥ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ವಿಶೇಷವಾಗಿ ಸ್ವಾಮಿ, ಕೇಳುವಂತಹ ನಿನ್ನ ಮಕ್ಕಳು ಹೊಸದಾಗಿ ಹುಟ್ಟಿ ಮಾನಸಾಂತರಪಟ್ಟು ಮನ ತಿರುಗಿ ಜೀವಿಸ್ತಕ್ಕಂತಹ ಆ ಜೀವಿತ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ಈ ಒಂದು ಸಂದೇಶದ ಮೂಲಕವಾಗಿ ಅರಿತುಕೊಳ್ಳಲು ನೀ ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಅನೇಕರು ನಾನು ರಕ್ಷಣೆ ಹೊಂದಲು ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಗೊಂದಲಮಯವಾಗಿ ತೆಗೆದುಕೊಂಡು ಅವರು ಹೇಳುವಂಥವರಾಗಿದ್ದಾರೆ. ಆದರೆ ಸತ್ಯವೇದದಲ್ಲಿ ಒಂದು ಸೂಕ್ಷ್ಮವಾದಂತಹ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಚಾರವನ್ನು ದೇವರು ನಮಗೆ ತಿಳಿಸುವಂತವನಾಗಿದ್ದಾನೆ. ನಾವು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ ಪ್ರಿಯ ಕೇಳುಗರೆ, ಮತ್ತಾಯನು ಬರೆದ ಸುವಾರ್ತೆ 18:3 ಓದಬೇಕಾದರೆ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ, ನಮ್ಮ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ಮನ ತಿರುಗಬೇಕು. ಯಾವುದರಿಂದ? ನಮ್ಮ ಪಾಪಗಳಿಂದ. ನಾನು ಏನೋ ಒಂದು ತಪ್ಪನ್ನು ಮಾಡ್ತಾ ಇದ್ದೆ, ಅದನ್ನು ಹರಿಕೆ ಇಟ್ಟು ಅದನ್ನು ಬಿಟ್ಟು ಬಿಟ್ಟು ನಾವು ಆ ಪಾಪದ ಕಡೆಗೆ ಇನ್ನೆಂದಿಗೂ ಸಹ ನಾವು ನೋಡಬಾರದು. ನಮ್ಮ ಮನಸ್ಸನ್ನು ಆ ಪಾಪದಿಂದ ತಿರುಗಿಸಿಕೊಳ್ತಕ್ಕಂಥದ್ದು, ಮಾನಸಾಂತರ ಪಡ್ತಕ್ಕಂಥದ್ದು, ತಿರುಗಿಕೊಂಡು ನಾವು ಚಿಕ್ಕ ಮಕ್ಕಳಂತೆ ಆಗಬೇಕು. ಚಿಕ್ಕ ಮಕ್ಕಳ ಗುಣ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯ ಕೇಳುಗರೆ. ಆ ಮಕ್ಕಳಲ್ಲಿ ಯಾವುದೇ ರೀತಿಯಲ್ಲಿ ಮತ್ಸರ, ಕ್ರೋಧ, ಹೊಟ್ಟೆ ಕೀಚು, ಕೋಪ ಇದ್ಯಾವುದೂ ಸಹ ಇರುವುದಿಲ್ಲ. ಆ ಮಕ್ಕಳು ಒಂದು ಸಾರಿ ಕೋಪ ಪಟ್ಟರೂ ಸಹ ಅದನ್ನು ಮರೀತಕ್ಕಂಥವರಾಗಿದ್ದೇವೆ. ಒಂದು ಸಾರಿ ಆ ಮಗು ಏನಾದರೂ ಪಟ್ಟರೆ ಅನಂತರ ಆ ಮಗು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಚಿಕ್ಕ ಮಕ್ಕಳು ಹೇಗೆ ಮರೀತಕ್ಕಂಥವರಾಗಿದ್ದಾರೋ ಹಾಗೆ ನಮ್ಮ ಗುಣವೂ ಸಹ ನಾವು ಮರೆತು ನಾವು ಮನ ತಿರುಗಬೇಕು. ಹಾಗಿದ್ದರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯ. ಹಾಗೆಂದರೆ ಈ ಒಂದು ಮಾನಸಾಂತರ, ಮನ ತಿರುಗುವುದು ಅಂದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ತಕ್ಕಂಥದ್ದು. ನಮ್ಮ ಯೋಚನೆ, ನಮ್ಮ ಚಿಂತನೆ, ನಮ್ಮ ಮಾರ್ಗಗಳು ಎಲ್ಲವೂ ಸಹ ಬದಲಾಯಿಸಿಕೊಳ್ತಕ್ಕಂಥದ್ದೇ ಈ ಮಾನಸಾಂತರ ಅಥವಾ ಮನ ತಿರುಗುವಿಕೆ ಅನ್ನುವಂತಹ ಒಂದು ವಿಚಾರವಾಗಿದೆ ಪ್ರಿಯ ಕೇಳುಗರೆ. ಇದರಲ್ಲಿ ಎರಡು ಹಂತಗಳಿರ್ತಕ್ಕಂಥದ್ದಾಗಿದೆ. ಈ ಎರಡು ಹಂತ ಯಾವ ರೀತಿಯಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 20:20-21 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂದೆಗೆದೆ. ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು. ಇಲ್ಲಿ ಎರಡು ರೀತಿಯ ವಿಚಾರವನ್ನು ಹೇಳ್ತಕ್ಕಂಥನಾಗಿದ್ದೇನೆ. ನೀವು ಗ್ರೀಕರಾಗಿರ್ಬೋದು, ನೀವು ಯಹೂದ್ಯರಾಗಿರ್ಬೋದು, ಎಲ್ಲರೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ. ಏನಂದರೆ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ನೀವು ದೇವರ ಕಡೆಗೆ ಮನ ತಿರುಗಿಕೊಂಡು ಮೊದಲು ಒಬ್ಬ ವ್ಯಕ್ತಿ ತಾನು ಬದಲಾಗಬೇಕು ಅಂದರೆ ಆತನು ದೇವರ ಕಡೆಗೆ ಮನ ತಿರುಗಬೇಕು. ಮನ ತಿರುಗಿ ಎರಡನೇ ವಿಚಾರ ಹೇಳ್ತಕ್ಕಂಥನಾಗಿದ್ದೇನೆ, ಯಾರ ಮೇಲೆ ನಮ್ಮ ನಂಬಿಕೆಯನ್ನು, ಯಾರ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪೌಲ ಹೇಳುವಂಥವನಾಗಿದ್ದಾನೆ, ನಾವು ದೇವರ ಕಡೆಗೆ ತಿರುಗಬೇಕು, ತಿರುಗಿ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡಬೇಕು ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಮನ ತಿರುಗಿ ನಮ್ಮ ಪಾಪಗಳನ್ನ ಹರಕಿಡುವುದಾದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆತನು ನಂಬಿಗಸ್ತನು ನೀತಿವಂತನಾಗಿ ನಮ್ಮ ಎಲ್ಲಾ ಪಾಪಗಳನ್ನು ತೆಗೆದಾಕ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ಓದಿದ್ದೇವೆ. ಮಾತ್ರವಲ್ಲದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 3:19 ಓದುವುದಾದರೆ ಇಲ್ಲಿ ಬರೀತಕ್ಕಂಥ ವಿಚಾರವೇನೆಂದರೆ, ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನ ಅಳಿಸಿ ಬಿಡುವ ಹಾಗೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಮಾನಸಾಂತರ ಹೊಂದಿದ ನಂತರ ನಮ್ಮ ಪಾಪಗಳನ್ನ ನಾವು ಎಂದಿಗೂ ಸಹ ಇಟ್ಟುಕೊಳ್ಳಬಾರದು ನಮ್ಮಲ್ಲಿ. ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಸಂಪೂರ್ಣವಾಗಿ ನಮ್ಮ ಮನಸ್ಸಿನಿಂದ ತೆಗೆದುಹಾಕಿದ ನಂತರ ದೇವರು ತನ್ನ ಪಾಪ ಪುಸ್ತಕದಿಂದ ಸಂಪೂರ್ಣವಾಗಿ ಅಳಿಸಿ ಬಿಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಅಂದು ಪೇತ್ರ ಹೇಳುವಂತಹ ಒಂದು ವಿಚಾರವೇನೆಂದರೆ ಪ್ರಿಯ ಕೇಳುವರೆ, ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ಆದ್ದರಿಂದ ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಿಯಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರತಕ್ಕಂಥದ್ದಾಗಿದೆ. ಎಂತಹ ಅದ್ಭುತವಾದಂತಹ ವಾಗ್ದಾನ ಪ್ರಿಯ ಕೇಳುಗರೆ. ಹಾಗಾದರೆ ಪಾಪ ಅಂದರೆ ಏನು ಎಂತಕ್ಕಂತಹ ಒಂದು ಗೊಂದಲ ನಿಮ್ಮಲ್ಲಿ ಇನ್ನೂ ಇದ್ದಿರಬಹುದು. ಪಾಪ ಅಂದರೆ ದೇವರ ಆಜ್ಞೆಗಳನ್ನ ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ನಮಗೆ ಒಂದು ಯೋವಾನ 3:4 ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಯಾವ ಆಜ್ಞೆಯನ್ನ ನಾವು ಮೀರಿ ನಡೆದರೆ ಪಾಪ? ಯಾವ ಆಜ್ಞೆಯನ್ನ ಅಂದರೆ ದೇವರ 10 ಆಜ್ಞೆಗಳನ್ನ ನಾವು ಮೀರಿ ನಡೆದರೆ ಪಾಪ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಯಾಕೋಬನ ಪುಸ್ತಕ 2:9-11 ತನಕ ನಾವು ಓದುವುದಾದರೆ, ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಟ್ಟಿದ್ದೀರಿ. ಅಂದರೆ ದೇವರ ನ್ಯಾಯ ಪ್ರಮಾಣ ನಾವು ಪಾಪಿಗಳು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲಿಯೂ ಅಪರಾಧಿ ಆಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನ ಮೀರಿದವನಾದಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಆಜ್ಞೆಯನ್ನ ಮೀರಿ ನಡೀತಕ್ಕಂಥದ್ದೆ. ಅಂದರೆ ಕೆಲವೊಬ್ರು ಹೇಳ್ತಕ್ಕಂಥವರಾಗಿದ್ದಾರೆ, ನಾನು ಇದನ್ನ ಬಿಟ್ಟುಬಿಡ್ತಕ್ಕಂಥವನಾಗಿದ್ದೇನೆ, ಇದು ನನ್ನ ಕೈಯಲ್ಲಿ ಹಿಂಬಾಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಎಲ್ಲವನ್ನ ಕೈಗೊಂಡು ಒಂದೇ ಒಂದನ್ನು ಬಿಟ್ಟು ಬಿಟ್ಟರೆ 10 ಸಹ ಬಿಟ್ಟ ಹಾಗೆ. ಹಾಗಾಗಿ ದೇವರ 10 ಆಜ್ಞೆಗಳು ನಾವು ಯಾವ ಪಾಪದಲ್ಲಿ ಬಿದ್ದಿದ್ದೇವೆ ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪೌಲ ಹೇಳುವಂತಹ ಒಂದು ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3:20 ಈ ರೀತಿಯಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಯಾವನಾದರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದೆ ಅಷ್ಟೇ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಹಾಗಾದರೆ ನಾವು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವುದರಿಂದ ನಾವು ಪರಲೋಕ ರಾಜ್ಯಕ್ಕೆ ಅಥವಾ ನಿತ್ಯ ಜೀವವನ್ನು ಹೊಂದಲು ಸಾಧ್ಯವೇ ಎಂಬುದಾಗಿ ಅನೇಕರು ಕೇಳುವಂತಹ ಪ್ರಶ್ನೆಯಾಗಿದೆ. ಆದರೆ ಪೌಲ ಹೇಳ್ತಕ್ಕಂಥವನಾಗಿದ್ದಾನೆ, ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ನಾವು ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಿಲ್ಲ, ಆದರೆ ಅದು ನಮಗೆ ಪಾಪದ ಹರಿವನ್ನು ತಿಳಿಸ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ಪೌಲ ತನ್ನ ಅನುಭವದ ವಿಚಾರದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:7 ತಿಳಿಸ್ತಕ್ಕಂಥನಾಗಿದ್ದಾನೆ, ಧರ್ಮಶಾಸ್ತ್ರದಿಂದಲೇ ಹೊರತು ನನಗೆ ಪಾಪ ಅಂದರೆ ಬೇರೆ ಏನೆಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅಲ್ಲಿ ಆಶಿಸಬಾರದು ಎಂಬುದಾಗಿ ಧರ್ಮಶಾಸ್ತ್ರ ನನಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾನು ಯಾವುದಾದ್ರೂ ಒಂದು ವಸ್ತುವನ್ನು ಆಶಿಸಿದರೆ ಅದು ಪಾಪ ಎಂಬುದಾಗಿ ನನಗೆ ತೋರಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಹಾಗಾಗಿ ನಾವು ದೇವರ ನ್ಯಾಯ ಪ್ರಮಾಣ ಅದು ಕನ್ನಡಿ ಇದ್ದಂತೆ, ಒಬ್ಬ ಉಪಾಧ್ಯಾಯನಿದ್ದಂತೆ ಅದರ ಮುಂದೆ ನಾವು ನಿಂತುಕೊಂಡಾಗ ಅದು ನಮ್ಮ ಪಾಪ ಎಂಥದ್ದು, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಒಂದು ಸಾರಿ ನನ್ನ ಪಾಪ ಎಂಥದ್ದು ಎಂಬುದನ್ನು ನಾನು ಅರ್ಥ ಮಾಡಿಕೊಂಡ ನಂತರ ನಾನು ಪಾಪಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ಮನ ತಿರುಗಿ ನಮ್ಮ ಪಾಪಗಳನ್ನು ಹರಿಕೆ ಇಟ್ಟಾಗ ಪ್ರಿಯ ಕೇಳುಗರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 Corinthians 7:10 ಓದಬೇಕಾದರೆ ದೇವರ ಚಿತ್ತಕ್ಕನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂಥದ್ದು ದುಃಖವು ಮರಣವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ದೇವರು ತಿಳಿಸತಕ್ಕಂತಹ ಅದ್ಭುತವಾದಂತಹ ಒಂದು ಸತ್ಯ ಏನೆಂದರೆ, ನಾವು ಪಾಪದ ಹರಿವು ಆ ಜ್ಞಾನ ನಮ್ಮಲ್ಲಿ ಬಂದ ನಂತರ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಪಾಪಕ್ಕೋಸ್ಕರ ದುಃಖ ಪಡಬೇಕು. ಅಯ್ಯೋ ಸ್ವಾಮಿ, ನಾನು ಇಂಥ ಪಾಪವನ್ನ ಮಾಡಿಬಿಟ್ಟೆ, ಈ ಪಾಪವನ್ನ ನಿನ್ನ ಮುಂದೆ ಹರಕೆ ಇಡ್ತಕ್ಕಂಥವನಾಗಿದ್ದೇನೆ, ನನ್ನ ಪಾಪವನ್ನ ಸಮಿಸು ಎಂಬುದಾಗಿ ಆತನ ಮುಂದೆ ಕಣ್ಣೀರಿನಿಂದ ನಿಜವಾದಂತಹ ಒಂದು ಪಶ್ಚಾತ್ತಾಪಕ್ಕೆ ನಾವು ಬರುವುದಾದ್ರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಚಿತ್ತವಾಗಿರುವ ದುಃಖವು ಮಾನಸಾಂತರವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ನಿಜವಾದಂತಹ ಪರಿವರ್ತನೆ, ನಿಜವಾದಂತಹ ಬದಲಾವಣೆ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ನಮ್ಮ ಪಾಪಕ್ಕೋಸ್ಕರ ನಾವು ಕಣ್ಣೀರಿನಿಂದ ದುಃಖದಿಂದ ದೇವರ ಬಳಿಗೆ ಬಂದು ಹರಕೆ ಮಾಡುವುದಾದರೆ, ಒಂದು ವೇಳೆ ನಾನು ಏನೋ ತಾನು ಯಾರೋ ಒಬ್ಬರು ನನಗೆ ಹೇಳಿದ್ದಾರೆ, ನಾನೋಗಿ ಸಮಾಪನೆಯನ್ನು ಕೇಳಬೇಕು ಎಂಬುದಾಗಿ ನಾವು ಆತನ ಮುಂದೆ ಹೋಗುವುದಾದರೆ ಅದು ಲೋಕದ ದುಃಖದ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯೂದಾಸ್ ಇಸ್ಕಾರಿಯಾತನು ಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ದುಃಖವನ್ನ ಪಟ್ಟನು. ಆತನು ನಿಜವಾಗಿಯೂ ಸಹ ದುಃಖ ಪಡಲಿಲ್ಲ. ಆದರೆ ಪೇತ್ರನು ತಾನು ಮಾಡಿದಂತಹ ತಪ್ಪಿಗೋಸ್ಕರ ಅವನು ಮನ ನೋವಿನಿಂದ ದುಃಖವನ್ನ ಪಟ್ಟು ಮನ ತಿರುಗಿದನು. ಅದೇ ಪ್ರಿಯ ಕೇಳುಗರೆ, ನಾವು ಎರಡೂ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಪಶ್ಚಾತ್ತಾಪ ಪಡ್ತಕ್ಕಂಥವರಾಗಿದ್ದೇವೆ. ನಿಜವಾದಂತಹ ಮಾನಸಾಂತರ ಪಡ್ತಕ್ಕಂಥವನು ಪೇತ್ರನ ರೀತಿಯಲ್ಲಿ ತಾನು ಮಾಡಿದಂತಹ ತಪ್ಪಿಗೆ ಅವನು ದುಃಖದಿಂದ ಕಣ್ಣೀರಿನಿಂದ ಗೋಳಾಡಿ ತನ್ನ ಪಾಪಗಳನ್ನ ಅರಿಕೆ ಇಡ್ತಕ್ಕಂಥವನಾಗಿದ್ದಾನೆ. ಆದರೆ ಯೂದಾಸ್ ಇಸ್ಕಾರಿಯಾತನು ಆತನು ತಾನು ಮಾಡಿದಂತ ತಪ್ಪು ಅಂತಕ್ಕಂಥದ್ದನ್ನ ಅರಿತುಕೊಂಡು, ಆದರೆ ಮಾನಸಾಂತರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಆತನು ತನ್ನ ತಪ್ಪನ್ನ ಅರಿತುಕೊಳ್ಳಲಿಲ್ಲ. ಈ ಲೋಕದ ಜನಗಳು ಏನು ಮಾಡಿಬಿಡ್ತಕ್ಕಂಥವರಾಗಿದ್ದಾರೋ ನನ್ನನ್ನು ಅನ್ನುವಂಥ ನಿಟ್ಟಿನಲ್ಲಿ ಆತನು ಭಯದಿಂದ ಅದನ್ನ ಅರಿತುಕೊಂಡು ನಾ ತಪ್ಪು ಮಾಡಿದ್ದೇನೆ ಎಂಬುದಾಗಿ, ಆದರೆ ಹೋಗಿ ಆತನು ತನ್ನನ್ನು ತಾನು ನೇಣಿಗೆ ಹಾಕಿ ಸಾವನ್ನ ಪಡೆದುಕೊಂಡನು. ಆತನು ನಿಜವಾದಂತಹ ಆ ಒಂದು ಪಶ್ಚಾತ್ತಾಪ ಆತನಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ನಾವು ಮಾನಸಾಂತರಕ್ಕೆ ತಕ್ಕಂತೆ ನಾವು ಕಣ್ಣೀರಿನಿಂದ ದೇವರ ಮುಂದೆ ನಮ್ಮ ಪಾಪಗಳನ್ನ ಹರಕೆ ಇಡುವುದಾದರೆ ಆತನು ನಮ್ಮನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ. ಎಜಕೇಲನ ಪ್ರವಾದನೆ ಗ್ರಂಥ 18:30-31 ವಚನದಲ್ಲಿ ಆತನು ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನ ಸ್ವಭಾವವನ್ನ ನೂತನ ಮಾಡಿಕೊಳ್ಳಿರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ ಎಂಬುದಾಗಿ ಕೇಳ್ತಕ್ಕಂಥವನಾಗಿದ್ದಾನೆ. ನೀವ್ಯಾಕೆ ಸಾಯಬೇಕು ಪಾಪದ ನಿಮಿತ್ತವಾಗಿ? ದೇವರಿದ್ದಾನೆ ನಮ್ಮ ದೇವರು, ಆದ್ದರಿಂದ ನೀವು ಮಾಡ್ತಕ್ಕಂಥ ಪಾಪಗಳನ್ನ ಅಪರಾಧಗಳನ್ನ ಬಿಟ್ಟು ಬಿಡ್ರಿ, ಅವುಗಳಿಂದ ಮನ ತಿರುಗಿರಿ. ಆವಾಗ ದೇವರು ನಿಮಗೆ ನೂತನ ಹೃದಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ನೂತನ ಸ್ವಭಾವವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಿರಿ. ನೀವ್ಯಾಕೆ ಪಾಪ ಮಾಡಿ ಪಾಪದಲ್ಲಿ ನೀವು ಸಾಯಬೇಕು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇವತ್ತು ಅಂದು ಇಸ್ರಾಯೇಲ್ ಜನರಿಗೆ ಹೇಳಿದ ರೀತಿಯಲ್ಲಿಯೇ ದೇವರು ನಮಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಏನೆಂದರೆ, ನೀವು ಯಾಕೆ ಪಾಪದಲ್ಲಿ ಸಾಯಬೇಕು? ಪಾಪದ ಸಂಬಳ ಮರಣವಾಗಿದೆ. ಆದ್ದರಿಂದ ನಿಮ್ಮ ಕೆಟ್ಟ ಆಲೋಚನೆಗಳನ್ನು, ನಿಮ್ಮ ಕೆಟ್ಟ ಮಾರ್ಗಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ನೂತನ ಸ್ವಭಾವವನ್ನು, ನೂತನ ಹೃದಯವನ್ನು ಮಾಡಿಕೊಳ್ಳಿರಿ ಎಂಬುದಾಗಿ ಆತನು ಕರೀತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಪ್ರವಾದಿಯಾದಂಥ ಯೆಶಾಯನು 55:6-7 ವಚನವನ್ನು ಓದಬೇಕಾದರೆ ಅಲ್ಲಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನ ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಸಮಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ದುರಾಲೋಚನೆಗಳನ್ನು ಬಿಡಬೇಕು. ಒಬ್ಬ ವ್ಯಕ್ತಿ ಮಾನಸಾಂತರ ಪಡ್ತಕ್ಕಂಥನಾಗಿದ್ದಾನೆ, ಆತನಲ್ಲಿ ಪರಿವರ್ತನೆ ಬಂದಿದೆ ಅಂದರೆ ಅವನು ತನ್ನ ದುರಾಲೋಚನೆಯನ್ನು ಬಿಡ್ತಕ್ಕಂಥನಾಗಿದ್ದಾನೆ, ತನ್ನ ದುರ್ಮಾರ್ಗವನ್ನು ಬಿಡ್ತಕ್ಕಂಥನಾಗಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ತಕ್ಕಂಥನಾಗಿದ್ದಾನೆ, ಆತನ ಕೆಟ್ಟ ಆಲೋಚನೆಗಳನ್ನು ಬಿಡ್ತಕ್ಕಂಥನಾಗಿದ್ದಾನೆ. ಆದ್ದರಿಂದಲೇ ದೇವರು ತಿಳಿಸುವಂತವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 3:8 ಓದುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಕೆಟ್ಟ ಆಲೋಚನೆ ದುರ್ಮಾರ್ಗ ದುರಾಲೋಚನೆಗಳನ್ನು ಬಿಟ್ಟಿದ್ದಾನೆ ಅಂದರೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಒಬ್ಬ ವ್ಯಕ್ತಿ ನಿಜವಾಗಿಯೂ ಸಹ ಪರಿವರ್ತನೆ ಹೊಂದಿದ್ದಾನೆ ಅಂದರೆ ಆತನಲ್ಲಿ ತಕ್ಕ ಫಲ ಬರ್ತಕ್ಕಂಥದ್ದಾಗಿದೆ. ಆ ತಕ್ಕ ಫಲ ಏನೆಂದರೆ ಅದು ನೂತನ ಸ್ವಭಾವ. ಆ ನೂತನ ಸ್ವಭಾವ ಏನೆಂದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5 ತಿಳಿಸಲ್ಪಡ್ತಕ್ಕಂತಹ ಆತ್ಮನ ಫಲಗಳಾದಂತಹ ಪ್ರೀತಿ, ನಂಬಿಕೆ, ಕರುಣೆ, ದಯೆ ಅಂತಕ್ಕಂತಹ ಈ ವಿಚಾರಗಳಿದೆಯಲ್ಲ ಪ್ರಿಯ ಕೇಳುಗರೆ, ಅದು ಬರ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ಹೇಳುವಂತಹ ವಿಚಾರವೇನೆಂದರೆ ಪ್ರಿಯ ಕೇಳುಗರೆ, ಒಬ್ಬ ವ್ಯಕ್ತಿ ತಾನು ಪಾಪಿ ಎಂಬುದನ್ನು ಅರಿತುಕೊಂಡ ನಂತರ, ತನ್ನ ಪಾಪಗಳನ್ನು ಹರಕೆ ಇಟ್ಟ ನಂತರ, ಆತನು ಮಾನಸಾಂತರಪಟ್ಟು ಆತನಲ್ಲಿ ಪರಿವರ್ತನೆ ಬರಬೇಕು, ಬದಲಾವಣೆ ಬರಬೇಕು. ಆ ರೀತಿಯಾಗಿ ಬದಲಾವಣೆ ಬರ್ತಕ್ಕಂತಹ ವ್ಯಕ್ತಿಯ ಜೀವಿತ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ಆತ್ಮನ ಫಲದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ಗುಣಗಳನ್ನು ಆತನು ಪ್ರತಿಬಿಂಬಿಸ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ನಾವು ಕ್ರಿಸ್ತನ ಕಡೆಗೆ ನಂಬಿಕೆ ಇಟ್ಟು ನಾವು ಮನ ತಿರುಗಬೇಕು ಇವತ್ತೇ. ಯಾಕೆಂದರೆ ದೇವರು ನಮ್ಮ ಪಾಪಗಳಿಗೋಸ್ಕರ ತನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದನು. ಅದಕ್ಕೋಸ್ಕರವೇ ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯ ಕೇಳುಗರೆ, ದೇವರು ಹೇಳುವಂತಹ ವಿಚಾರವೆಂದರೆ ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾನೆ. ಆತನು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಟ್ಟ ನಿಮಿತ್ತವಾಗಿ ಆತನು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಏನೆಂದರೆ, ನನ್ನ ಮಗಳೇ, ನನ್ನ ಮಗನೇ, ಪಾಪವನ್ನು ಬಿಟ್ಟು ಬಾ ಎಂಬುದಾಗಿ. ನಾವು ಹಳೆಯ ಸ್ವಭಾವದಲ್ಲೇ ಇನ್ನೂ ಜೀವಿಸುವಂಥವರಾಗಿದ್ದೇವ? ಕ್ರಿಸ್ತನನ್ನು ಸಿಲುಬೆಗಾಕಿ ನಮ್ಮ ಪಾಪದಿಂದ ಪ್ರತಿನಿತ್ಯ ಆತನನ್ನು ನಾವು ನೋಯಿಸುವಂಥವರಾಗಿದ್ದೇವ? ಯಾಕೆಂದರೆ ಪೌಲ ತಿಳಿಸ್ತಕ್ಕಂಥವನಾಗಿದ್ದೇನೆ, ನಾನು ದಿನಾ ಸಾಯ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ, ನಾನು ದಿನಾಲೂ ಸಹ ಸಿಲುಬೆಯನ್ನು ಹೊತ್ತುಕೊಂಡು ನಡೀತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದೇನೆ. ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸಿದ್ದಾನೆ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ನಮ್ಮ ಹಳೇ ಮನಸ್ಸನ್ನು ಸಿಲುಬೆಗೆ ಹಾಕಬೇಕಾಗಿದೆ. ಪ್ರಿಯ ಕೇಳುಗರೆ, ಹಳೆಯ ಮನುಷ್ಯ ಅಂದರೆ ನಮ್ಮ ಹಳೆಯ ಸ್ವಭಾವಗಳನ್ನು, ನಮ್ಮ ಹಳೆಯ ಸ್ವಭಾವಗಳನ್ನು ಸಿಲುಬೆಗೆ ಹಾಕಿದರೆ ನಮ್ಮಲ್ಲಿ ನೂತನ ಸ್ವಭಾವ ಬರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿದ್ದರೆ ಆತನು ಹೊಸ ಸೃಷ್ಟಿ, ನೂತನ ಸ್ವಭಾವ, ಹಳೆಯದೆಲ್ಲ ಹೋಯಿತು, ಹೊಸದು ಬಂತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮಲ್ಲಿ ಆ ಹೊಸತನ ಅಂತಕ್ಕಂಥದ್ದು ಬರಬೇಕು. ಪ್ರಿಯ ಕೇಳುಗರೆ, ಆ ಹೊಸತನ ಅಂತಕ್ಕಂಥದ್ದು ನಮ್ಮಲ್ಲಿ ಬರುವುದಾದರೆ ಖಂಡಿತವಾಗಿಯೂ ನಮ್ಮಲ್ಲಿ ಹೊಸ ಸ್ವಭಾವ ಬರತಕ್ಕಂಥದ್ದಾಗಿದೆ. ಒಬ್ಬ ವ್ಯಕ್ತಿ ತಾನು ಪರಿವರ್ತನೆ ಹೊಂದಿದ್ದೇನೆ ಅಂದರೆ ಆತ್ಮನ ಸ್ವಭಾವಗಳು ಬರತಕ್ಕಂಥದ್ದಾಗಿದೆ. ಆತ್ಮನ ಸ್ವಭಾವಗಳು ಬರ್ತಕ್ಕಂಥದ್ದಾಗಿದೆ. ಆತನು ಏನನ್ನು ತ್ಯಜಿಸ್ತಕ್ಕಂಥನಾಗಿದ್ದಾನೆ ಅಂದರೆ, ಕೊಲೋಸಿದವರಿಗೆ ಬರೆದ ಪತ್ರಿಕೆ 3:8-9 ತನಕ ನಾವು ಓದುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು, ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದರಿಂದಲೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಒಬ್ಬ ವ್ಯಕ್ತಿ ತಾನು ಮನ ತಿರುಗಿದ್ದಾನೆ, ಒಬ್ಬ ವ್ಯಕ್ತಿ ತಾನು ಮಾನಸಾಂತರ ಪಟ್ಟಿದ್ದಾನೆ, ಪರಿವರ್ತನೆ ಹೊಂದಿದ್ದಾನೆ ಅಂದರೆ ಅವನು ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ, ಆತ್ಮನ ಫಲ ಆತನಲ್ಲಿ ಬಂದು ಅವರಲ್ಲಿ ಕ್ರೋಧ, ಕೋಪ, ಮತ್ಸರ, ದೂಷಣೆಯ ಬಾಯಿ, ದುರ್ಭಾಷೆ ಅಂದರೆ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು, ಸುಳ್ಳು ಹೇಳುವುದಿಲ್ಲ, ಇದೆಲ್ಲ ಸಹ ಆತನು ತೆಗೆದಾಕ್ತಕ್ಕಂಥನಾಗಿದ್ದಾನೆ. ತೆಗೆದಾಕಿ ಆತ್ಮನ ಫಲಗಳು ಆತನಲ್ಲಿ ಬರುವುದರ ಮೂಲಕವಾಗಿ ಕ್ರಿಸ್ತನ ಗುಣವನ್ನು ಆತನು ಪ್ರತಿಬಿಂಬಿಸ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೊಲೋಸಿದವರಿಗೆ ಬರೆದ ಪತ್ರಿಕೆ 3:4 ಓದಬೇಕಾದರೆ, ಯಾಕೆಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಿಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಯಾರೆಲ್ಲ ಒಬ್ಬ ವ್ಯಕ್ತಿ ತಾನು ಹೊಸದಾಗಿ ಹುಟ್ಟಿ ಮನತಿರುಗಿ ಪರಿವರ್ತನೆ ಹೊಂದು ಕ್ರಿಸ್ತನಲ್ಲಿ ಆತ್ಮನ ಫಲಗಳನ್ನು ಹೊಂದಿ ಜೀವಿಸತಕ್ಕಂಥನಾಗಿದ್ದಾನೋ, ಆತನು ಮರಣ ಹೊಂದಿದರೂ ಸಹ ಕ್ರಿಸ್ತನು ಆತನನ್ನು ಎಬ್ಬಿಸತಕ್ಕಂಥವನಾಗಿದ್ದಾನೆ. ಆತನು ಈ ಲೋಕದಲ್ಲಿ ಜೀವಿಸುವಾಗ ಎರಡನೇ ಸಾರಿ ಆತನು ಬರುವಾಗ ಆತನು ಆತನನ್ನ ಮಾರ್ಪಡಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನಲ್ಲಿ ನಾವು ಜೀವಿಸುವಂತೆಯವರಾಗಿದ್ದೇವಾ? ನಮ್ಮ ಪಾಪಗಳನ್ನ ಹರಿಕೆಟ್ಟು ನೂತನ ಸ್ವಭಾವವನ್ನ ಹೊಂದಿಕೊಂಡು ಮನ ಪರಿವರ್ತನೆಯನ್ನ ಹೊಂದಿ ನಾವು ಆತ್ಮನ ಫಲಗಳನ್ನ ಹೊಂದಿಕೊಂಡು ಜೀವಿಸುವಂತೆಯವರಾಗಿದ್ದೇವಾ? ಯೋಚಿಸೋಣ. ಹೌದು, ನಾನು ಮನ ತಿರುಗಿದ್ದೇನೆ, ಆತ್ಮನ ಫಲಗಳು ನನ್ನಲ್ಲಿ ಬರಬೇಕೆಂಬುದಾಗಿ ನೀವು ನೆನೆಸುವುದಾದ್ರೆ ನನ್ನ ಸಂಗಡ ತಲೆಗಳನ್ನ ಬಾಗಿ ಪ್ರಾರ್ಥನೆ ಮಾಡ್ರಿ. ಪರಲೋಕವನ್ನ, ಭೂಲೋಕವನ್ನ, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರೆ, ಹೌದು ಸ್ವಾಮಿ, ನಾವು ಈ ಸಮಯದಲ್ಲಿ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತಕ್ಕಂಥವರಾಗಿದ್ದೇವೆ, ನಮ್ಮ ಪಾಪಗಳನ್ನು ಬಿಟ್ಟು ಬಿಡ್ತಕ್ಕಂಥವರಾಗಿದ್ದೇವೆ. ಈ ದಿನದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಸ್ವಾಮಿ ನಮ್ಮಲ್ಲಿ ನೂತನ ಸ್ವಭಾವವನ್ನು ಸೃಷ್ಟಿ ಮಾಡು. ಕೇಳ್ತಕ್ಕಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಈ ನೂತನ ಸ್ವಭಾವವನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಮನ ಪರಿವರ್ತನೆ ಹೊಂದಿ ಆತ್ಮನ ಫಲಗಳನ್ನು ಹೊಂದಿಕೊಂಡು ನಿನ್ನಲ್ಲಿ ಸದಾಕಾಲ ಜೀವಿಸಲು ಸಹಾಯ ಮಾಡು ಸ್ವಾಮಿ. ಇವತ್ತಿನಿಂದ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕ ರಾಜ್ಯದ ಕಡೆಗೆ ಜೀವಿಸುವಂತಹ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಯಾರೆಲ್ಲ ತೀರ್ಮಾನ ತೆಗೆದುಕೊಳ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಈ ದಿನದಲ್ಲಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಮನ ತಿರುಗಿ ರಾಜ ನಿನ್ನ ಪರಲೋಕ ರಾಜ್ಯದ ಮಹಿಮೆಯನ್ನು ಹೊಂದಿ ನಿನ್ನ ಎರಡನೇ ಬರೋಣದಲ್ಲಿ ಅವರು ಪರಲೋಕಕ್ಕೆ ಬಾಧಿಸರಾಗುವಾಗ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಕೃಪೆಗೆ ನಾನೆಂದು ಶರಣು, ದಯ ತೋರು ನನಗೆಂದು ನೀನು. ಈ ನಿನ್ನ ಕೃಪೆಗೆ ನಾನೆಂದು ಶರಣು, ದಯ ತೋರು ನನಗೆಂದು ನೀನು. ಈ ನಿನ್ನ ಬೆಳಕು ನನಗೆ ಬೆಳಕು ನೀನೇ ಜಗದ ಬೆಳಕು.